నిరస్తకుహకం సత్యం పరం ధీమహి సృష్టిస్థిత్యప్యయేహా నీతిరిషి తమోబంధమోక్షాశ్చ యస్మాత్ అస్య శ్రీ బ్రహ్మ రుద్ర ప్రభృతి సురనరద్వీష శత్రువాత్మకస్య విష్ణోర్వ్యస్తా సమస్తాః సకల గుణనిధిః సర్వదోషవ్యపేతః పూర్ణానందో అవ్యయోయో గురురపి పరమః చింతయే ತಮ್ಮ ಮಹಾಂತಂ. ಯಾವುದಾಯ್ತು ನಿನ್ನೆ ವರ್ಷಭುಜೋ ಆಗಿತ್ತಲ್ಲ, ಮೂವತ್ತನೇದಾಗಬೇಕು. ವರ್ಷಭುಜೋ ಅಖಿಲ ಕ್ಷಿತಿಪತೇರಿವ ವಿಶ್ವಸೃಜೋ ವಿದಧತಿ ಯತ್ರ ಏತು ಅಧಿಕೃತಃ ಭವತಶ್ಚಕಿತಃ ಸ್ಥಿರಚರ ಜಾತಯಃ ಸ್ಯುಃ ಅಜತೆ ಯೇ ತು ಅನಿಮಿತ್ತಯುಜೋ ವಿರಹ ವಿಬುದೀಕ್ಷಯೇತ್ಯದಿ ಪರಸ್ಯ ವಿಮುಕ್ತ ವಿಮುಕ್ತ ಸತಃ ಅದಿಷ್ಟ ಆಗಿತ್ತು. ನಹಿ ಪರಮಸ್ಯ ಕಶ್ಚಿತ್ ಅಪರೋ ಅನಪರಶ್ಚ ಭವೇತ್ ವ್ಯಯತ ಇವ ಅತ್ರ ಯಸ್ಯ ಚ ಶೂನ್ಯತುಲ ಸಂದಧತಃ ಅಪರಿಮಿತ ಧ್ರುವಾಸ್ತನುಭೃತೋ ಯದಿ ಸರ್ವ ಗತೋ ನಹಿ ನ ಶಾಶ್ಯತೇತಿ ನಿಯಮೋ ಬ್ರುವತೆ ಚ ತಥಾ. ನಾಹಿ ಪರಮಸ್ಯ ಕಶ್ಚಿತ್ ಅಪರಃ ಅನಪರಃ ಚ ಭವೇತ್ ವ್ಯಯತಃ ಇವ ಅತ್ರ ಯಸ್ಯ ಚ ಶೂನ್ಯತುಲ ಸಂದಧತಃ ಅಪರಿಮಿತಃ ಧ್ರುವಃ ತನುಭೃತಃ ಯದಿ ಸರ್ವ ತತಃ ನಾಹಿ ಶಾಶ್ವತಾ ಇತಿ ನಿಯಮಃ ಬ್ರುವತೆ ಚ ತಥಾ. ಈ ಮುಂದಿನ ವಾಕ್ಯ 31. ಅನಾತ್ ಪ್ರಾಣಾತ್ ಪರಸ್ಯ ಉತ್ತಮಸ್ಯ ಸರ್ವಂ ಸಂದದತೋ ಯಸ್ಯ ಪರಮಸ್ಯ ತೇ ತವ ಕಶ್ಚಿತ್ ಅಪರಃ ಸ್ವತಂತ್ರೋ ನ ಭವೇ. ದೇವರು ಸ್ವಾತಂತ್ರ್ಯವನ್ನು ಹೇಳ್ತಾರೆ. ನಹಿ ಪರಂ ಅಸ್ಯ ಕಶ್ಚಿತ್ ಅಪರಃ ಅಸ್ಯ, ಈ ನಿದ್ಯಲ್ಲ ಪರಮಾತ್ಮ ಇವನಿಗೆ ಅಪರಹ ಕಶ್ಚಿದ ಅಪರಹ ಬೇರೆ ಯಾವನು ಕೂಡ, ನಹಿ ಪರಹ ನಿನ್ ಮೇಲೆ ಯಾರೂ ಇಲ್ಲ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನಮಭಿಷ್ಯತೆ ಹರಿರೇವ ಪರಹ ಹರಿರೇವ ಪರಮಸ್ಯ ಇಲ್ಲ ಪರಮ ನೀನೇ ಅಲ್ಟಿಮೇಟ್. ಅಲ್ಟಿಮೇಟ್ ಅಲ್ಟಿಮೇಟ್ ಅಂತ ಹೆಸರೇ ಅಲ್ಲ. ಅಲ್ಟಿಮೇಟ್ ಅಂತ ಕರೆಯೋದು ಯಾವಾಗ ಮೇಲೆ ಇನ್ನೊಂದು ನಿಲ್ದೆ ಹೋದಾಗ. ಅದಕ್ಕೆ ನೀನು ಅಲ್ಟಿಮೇಟ್ ಆದ್ರಿಂದ ಕಶ್ಚಿದ ಅಪರಹ ನ ಯಾಕೆ ನೀನು ಅನಪರಹ. ನೀ ಯಾರು ಅನಪರಹ? ಅನ ಅಂದರೆ ಪ್ರಾಣದೇವರು. ವಾಯುದೇವರ ಮೇಲೆ ನೀನಿರೋದ್ರಿಂದ ನಿನ್ನ ಮೇಲೆ ಇನ್ಯಾರು ಇರ್ತಾರೆ? ಪ್ರಾಣದೇವರು ಯಾರವರು? ಜೀವೋತ್ತಮರು. ಅವ್ರ ಮೇಲೆ ನೀನಿದ್ದಾಗ ಏನಾದಿ ಸರ್ವೋತ್ತಮ ಅಂದಮೇಲೆ ನಿನಗಿಂತ ಮೇಲೆ ಇದ್ದರೆ ಸರ್ವೋತ್ತಮ ಹೇಗಾಗ್ತೀನಿ ನೀನು? ಆದ್ದರಿಂದ ಸರ್ವೋತ್ತಮ ನೀನು. ಅನಪರಹ ನೋಡಿ, ಅನಾತ್ ಪ್ರಾಣಾತ್ ಪರಸ್ಯ ಉತ್ತಮಸ್ಯ ಅನಪರಹ ಪದ ಪದ ತಿಳ್ಕೊಬೇಕು. ಪರ ಅನಪರ, ಅನ ಅಂದರೆ ಪ್ರಾಣ, ಪ್ರಾಣನಿಗಿಂತ ಮೇಲಿರತಕ್ಕಂಥ ನಿನ್ನ ಮೇಲೆ ಇನ್ಯಾರು ಇರ್ಲಿಕ್ಕೆ ಸಾಧ್ಯ. ವ್ಯಯತಃ ಇವ ಅತ್ರ ಯಸ್ಯ ಚ ಶೂನ್ಯತುಲ ಸಂದಧತಃ ಸ್ವತಂತ್ರೋ ನ ಭವೇತ್. ಹೇ ಶೂನ್ಯತುಲ ಸಮಾನವರ್ಜಿತ, ಸ್ವಾರಸ್ಯ ಹೇಗಿದೆ ನೋಡಿ. ಶೂನ್ಯತುಲ ಅಂದರೆ ತುಲ ಅಂದರೆ ಸಮಾನ, ಶೂನ್ಯ ಅಂದರೆ ಇಲ್ದವನು, ಸಮರಹಿತನಾದವನೇ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ದೇವರಿಗಿಂತ ಮೇಲಿರೋನು ಯಾರೂ ಇಲ್ಲ ಅಲ್ಲ, ದೇವರಿಗಿಂತ ಸಮನೂ ಯಾರೂ ಇಲ್ಲ. ದೇವರಿಗೆ ಸಮ ಇಲ್ಲ, ಮೇಲೆ ಇಲ್ಲ. ಕೆಳಗಿನವರು ಎಷ್ಟು ಜನ ಇದ್ದಾರೆ? ಅನಂತ ಅನಂತ ಜನ ಇದ್ದಾರೆ. ಆದರೆ ಅದ್ವೈತ ಅರ್ಥ ಮಾಡಿಬಿಡ್ತಾರೆ, ಮೇಲೇನೂ ಇಲ್ಲ, ಜೊತೆಗೂ ಇಲ್ಲ, ಕೆಳಗೂ ಇಲ್ಲ, ಆದ್ದರಿಂದ ಒಬ್ಬನೇ ಇದ್ದಾನೆ, ಆದ್ದರಿಂದ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಅಂತ ಹೇಳಿ. ತಪ್ಪದು, ಮೇಲಿನವರೂ ಇಲ್ಲ, ಸಮಾನರೂ ಇಲ್ಲ, ಕೆಳಗಿನವರು ಮಾತ್ರ ಅನಂತಾನಂತ ಜನ ಇದ್ದಾರೆ. ವಸ್ತುಗಳು ಇವೆ. ಹೇ ಸಮಾನವರ್ಜಿತ ಅಸ್ಯ ಯಶಾತ್ರ ಜೀವ ಸಮುದಾಯೇ ವ್ಯಯತಃ ಸರ್ವಂ ಜಾನತಃ ಸರ್ವಜ್ಞಸ್ಯ ಇತ್ಯರ್ಥ. ನೀನು ಎಲ್ಲವನ್ನೂ ಬಲ್ಲವನು, ಮತ್ತೆ ಎಲ್ಲವನ್ನೂ ಬಲ್ಲವನು, ಎಲ್ಲರಿಗಿಂತ ಮೇಲಿರೋನು. ಅಪರಿಮಿತ ಧ್ರುವಾಹ ತನುಭೃತೋ ಯದಿ ಸರ್ವಂ ತಥೋ ನಹಿ ನ ಅಯಪಯಗತೌವಿತಿ ಧಾತೋ ಗತ್ಯರ್ಥಾನಾಂ ಜ್ಞಾನಾರ್ಥತ್ವಾತ್. ಅಲ್ಲೇನಿದೆ, ವಯತಃ ಅನ್ನೋ ಪದ ಇದೆ, ವ್ಯಯತಃ ಅಂತಿದೆ. ವ್ಯಯ ಶಬ್ದಕ್ಕೆ ನೀವೇನಂತ ಅರ್ಥ ಮಾಡಿದ್ರು? ಜ್ಞಾನ ಅಂತ ಅರ್ಥ ಮಾಡಿಬಿಡು. ಜ್ಞಾನ ಅಂತ ಎಲ್ಲಿಂದ ಬಂತು ಅಂದರೆ ವ್ಯಯ, ವಿ ಪ್ಲಸ್ ಅಯ ವ್ಯಯ ಅಂತ ಇದೆ. ಅಯಪಯಗತೌ ಧಾತು, ಅಯ ಶಬ್ದಕ್ಕೆ ಪಯ ಅಂತ ಅರ್ಥ, ಪಯ ಶಬ್ದಕ್ಕೆ ಗತಿ ಅಂತ ಅರ್ಥ, ಗತಿ ಶಬ್ದ ಜ್ಞಾನ ಅಂತ ಅರ್ಥ. ಆದ್ದರಿಂದ ವಿಶೇಷ ಜ್ಞಾನತಃ ವ್ಯಯತಃ ಅಂದ್ರೆ ಏನಾಗ, ವಿಶೇಷ ಜ್ಞಾನ ಅಂದ್ರೇನು? ಸರ್ವಜ್ಞ ಅಂತ ಅರ್ಥ. ಅದಕ್ಕೆ ಅರ್ಥ ಬರೆದ್ರು ಸರ್ವಜ್ಞಶ ಇತ್ಯರ್ಥ. ವ್ಯಯ ಶಬ್ದಕ್ಕೆ ಸರ್ವಜ್ಞ ಅಂತ ಅರ್ಥ ಇದೆ. ಇವೆಲ್ಲ ಲೋಕದ ಅರ್ಥಗಳಲ್ಲ, ಶಾಸ್ತ್ರದ ಅರ್ಥಗಳು. ಅಜನ ಬರೀ ಮುಚ್ಚತೆ ಇನ್ನಿದೆ. ಇತಿ ಯುವ ಇತ ಯಥಾ ಪ್ರಾಣಸ್ಯ ನ ಅಪರಃ ಸ್ವತಂತ್ರ ತದ್ವತ್ ಪ್ರಾಣ ಶ್ರೀರನ್ಯೋ ನತ್ವಾಂ ವಿನಾ ಸ್ವತಂತ್ರೋ ನಾಸ್ತಿ ತ್ವಮೇವ ಸ್ವತಂತ್ರ. ಪ್ರಾಣದೇವರಿಗಿಂತ ಕಡಿಮೆಯವರು ಯಾರು? ಹೇಗೆ ಅವ್ರ ಸಮ ಅಲ್ವೋ, ಹಾಗೆ ಅವ್ರ ಮೇಲಿರತಕ್ಕಂಥ ನಿನಗೆ ಯಾರೂ ಸಮರಿಲ್ಲ. ಶ್ರೀ ಹಿ ಅನ್ಯೋವ ಪ್ರಾಣದೇವರೂ ಸಮ ಅಲ್ಲ, ಮಹಾಲಕ್ಷ್ಮಿನೂ ಸಮ ಅಲ್ಲ, ನೀನೊಬ್ಬನೇ ಸ್ವತಂತ್ರ ಅಂತ ಅರ್ಥ. ಹೇ ಸರ್ವ ಪೂರ್ಣ ದೇವರ ಸಂಬೋಧನೆ ಅಲ್ಲಿದೆ ನೋಡಿ. ಅಪರಿಮಿತ ಧ್ರುವಾಹ ತನುಭೃತ ಇದೆ ಸರ್ವ ದೇವರ ಸಂಬೋಧನೆ. ಹೇ ಸರ್ವ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಸರ್ವ ಅಂತ ದೇವರ ಹೆಸರು ಎಲ್ಲಿ ಬಂದಿದೆ? ಸರ್ವ ಶರ್ವ ಶಿವಸ್ತು ವಿಷ್ಣು ಸಹಸ್ರಾಮದಲ್ಲೇ ಬಂದಿದೆ ದೇವರಿಗೆ ಸರ್ವ ಅಂತ ಹೇಳಿ. ಯಾತಕ್ಕೆ ಸರ್ವ ಅಂದ್ರೆ ಇಲ್ಲೇ ಬರುತ್ತೆ ಮುಂದೆ, ಸರ್ವಂ ಸಮಾಪ್ನೋಷಿ ತತೋಷಿ ಸರ್ವ, ಎಲ್ಲ ಸರ್ವತ್ರ ವ್ಯಾಪ್ತನಾದ್ರಿಂದ ದೇವರಿಗೆ ಸರ್ವ ಅಂತ ಕರೀತಾರೆ. ಶರ್ವ ಅಂದ್ರೆ ಏನು? ಶರ್ವ ಶಬ್ದ ಸಾಮಾನ್ಯ ಅರ್ಥ ಏನೋ ರುದ್ರದೇವರು ಅಂತ ಅರ್ಥ. ಇಲ್ಲಿ ಶರ್ವ ಅಂದ್ರೆ ಏನು? ಶರ್ವ ಶಂರೋಧನಾಧರಿಹಿ ಆಚಾರ ಭಾಷೆಯಲ್ಲಿ ಬರೀತಾರೆ. ಶಂರೋಧನಾಥ್ ತಮೋಯೋಗ್ಯರ ಸುಖವನ್ನ ಬ್ಲಾಕ್ ಮಾಡ್ತಾನೆ ಪರಮಾತ್ಮ. ಅದಕ್ಕೇನಂತ ಹೆಸರು? ಶರ್ವ ಅಂತ ಹೆಸರು. ಗೊತ್ತಾಯ್ತಾ? ಕತ್ಲೋ ಎಂಬ ಅರ್ಥದಲ್ಲಿ ಶರ್ವ ಶರ್ವರಿ ರಾತ್ರಿ ಶರ್ವರಿ ಅಂತ ಕರೀತಾರಲ್ಲ, ಅದು ಕತ್ತಲೆಯನ್ನು ಪರಮಾತ್ಮ ಏನ್ ಮಾಡ್ತಾನೆ? ಉಡಿಸ್ತಾನೆ, ಜ್ಞಾನ ಬರದಂತೆ ಮಾಡ್ತಾನೆ ಅವ್ರಿಗೆ. ಅದಕ್ಕೆ ಶರ್ವ ಶರ್ವ ಅಂತ ಹೆಸರು. ರುದ್ರದೇವರಿಗೆ ತಮೋ ನಿಯಾಮಕರಾದ್ರಿಂದ, ಏನು ತಮೋ ಗುಣದ ಅಭಿಮಾನಿಗಳಾದ್ರಿಂದ ಅವ್ರಿಗೆ ಏನಂತ ಹೆಸರು? ಶರ್ವ ಅಂತಾನೆ ಹೆಸರು. ಅದಕ್ಕೆ ಅವರು ಪಾಶುಪತಾದಿ ಶಾಸ್ತ್ರವನ್ನು ಬರೆದು ಅಯೋಗ್ಯರಿಗೆ ಏನ್ ಮಾಡ್ತಾರೆ ಅವರು? ಅಜ್ಞಾನ ಮಿಥ್ಯಾಜ್ಞಾನ ಬರೋ ಹಾಗೆ ಮಾಡ್ತಾರೆ. ಪಾಶುಪತ ಪಾಶುಪತ ಅಂಬುದು ಯಾವಾಗಲೂ ಏನದು? ಮೋಹಕ ಶಾಸ್ತ್ರ. ಭಾಗವತ ಏನದು? ತಾರಕ ಶಾಸ್ತ್ರ. ಇದು ಪ್ರಕಾಶಕ, ಅದು ಮೋಹಕ. ಭಾಗವತ ಪಾಶುಪತ, ಭಗವಂತ ಹೇಳಿದ್ದು ಭಾಗವತ, ಪಶುಪತಿ ಹೇಳಿದ್ದು ಪಾಶುಪತ. ಇದು ಬಂಧಕ, ಅದು ಮೋಚಕ. ಗತ್ಯರ್ಥ ನಮ್ಮ ಜ್ಞಾನಾರ್ಥತ್ವ ಇವ ಯಥಾ ಹಿಂದೆ ಹೇಳಿದ್ದೆ. ಶಿವ ರಾತ್ರಿ ಹರಿದಿನ ಅಲ್ಲೂ ಹಾಗೇನೆ. ಶಿವ ರಾತ್ರಿ, ರಾತ್ರಿ ಅಂದ್ರೆ ಏನು? ಅಜ್ಞಾನ ಕೊಡ್ತಾರೆ ಅಂತ. ಹರಿ ದಿನ, ದಿನ ಅಂದ್ರೆ ಹಗಲು. ದೇವರಿಗೆ ಕೊಡ್ತಾರೆ, ಜ್ಞಾನ ಕೊಡ್ತಾರೆ. ವೇದವ್ಯಾಸಾದಿ ರೂಪಗಳಿಂದ ಹರಿ ದಿನ ಕೊಡ್ತಾನೆ, ಶಿವ ರಾತ್ರಿ ಕೊಡ್ತಾರೆ ಅಯೋಗ್ಯರಿಗೆ. ಅದಕ್ಕೋಸ್ಕರ ಶಿವರಾತ್ರಿ ಹರಿ ದಿನ. ಶಿವರಾತ್ರಿ ಮಾಡಿ ಮಾಡಿ ಇನ್ನೂ ಏನಾಗುತ್ತೆ ಅವರಿಗೆ? ಶಿವರಾತ್ರಿ ಆಚರಣೆ ಮಾಡಬೇಕು ಉಪವಾಸಾದಿಗಳಿಂದ ಅಲ್ಲ, ಅದು ಹಬ್ಬವಾಗಿ ಆಚರಣೆ ಮಾಡಬೇಕೆ ಹೊರತು ಉಪವಾಸ. ಅವ್ರು ಏಕಾಶಿರ ಹಬ್ಬ ಮಾಡ್ಕೊಂಡ್ಬಿಡ್ತಾರೆ, ಇದನ್ನ ತಿನ್ಬಿಡ್ತಾರೆ ಉಪವಾಸ ಕೊಡ್ತಾರೆ. ತಪ್ಪು ಎಲ್ಲ ಉಲ್ಟಾ ಪಲ್ಟಾ ಮಿಥ್ಯಾಜ್ಞಾನ. ಅಧ್ಯಯನ ಮಾಡೋದು ಏನಂತ ಅಧ್ಯಯನ ಮಾಡಬೇಕು? ಪೂರ್ವಪಕ್ಷ ಓದ್ಬೇಕಷ್ಟೆ. ಪೂರ್ವ ಎಷ್ಟು ಜನ ಇದ್ದಾರೆ? ನಾವು ಓದೋದೇ ಕಡಿಮೆ, ಅವ್ರು ಓದೋದೇ ಜಾಸ್ತಿ. ಪಾಶುಪತ ಎಷ್ಟು ಜನ ಇದ್ದಾರೆ ಗೊತ್ತಾ ಓದೋದ್ರ? ಅದನ್ನ ಸಿಕ್ಕಾಬಿಟ್ಟು ಜನ ಓದ್ತಾರೆ. ನಮ್ಮ ಹೆಸರಿಗೆ ನಾವು ಓದ್ತಿದ್ದೇವೆ ಅಷ್ಟೇ. ನಮ್ಮ ಜನ ಪುಸ್ತಕ ಇದೆ ಕೈ ಮುಕ್ಕೊಂಡು ಕೂತಿದ್ದೇವೆ. ಓದೋರು ಭಾರಿ ಕಡಿಮೆ, ಅವರು ಭಾರಿ ಸೀರಿಯಸ್ ಆಗಿ ಓದ್ತಾರೆ. ಲೌಕಿಕದಲ್ಲಿ ಓದೋರು ಇದ್ದಾರಲ್ಲ, ಭಾರಿ ಕಷ್ಟಪಡ್ತಾರೆ ಅವರು. ಶ್ರಮಯೇ ಅದು ಶ್ರಮನೇ, ಬಟ್ ಸಾಮಾನ್ಯ ಮಾಡೋದಿಲ್ಲ ಅವರು. ಯಾವ ಗ್ರಂಥ ಬರೆದ್ರು ಕೂಡ ಲೌಕಿಕ ಪುಸ್ತಕ ಬರೀತಾರೆ. ಪುಸ್ತಕ ಹೇಳಿದ್ದಾರ, ಪುಸ್ತಕ ಬಂದಿದೆ ರಾಮದೇವರು ಸೀತ ಸುಯಿಸೈಡ್ ಮಾಡ್ಕೊಂಡ್ಬಿಟ್ರು ಅಂತ. ಆ ಪುಸ್ತಕ ಸುಮ್ಮನೆ ಓದ್ತಾ ಇದ್ದಾರೆ, ನಮಗೆ ನಿಜ ಅನಿಸ್ಬಿಡುತ್ತೆ ಸಾಮಾನ್ಯರಿಗೆ. ಅಂಥ ಒಂದು ಪ್ರೆಸೆಂಟ್ ನೀಟಾಗಿ ಪ್ರೆಸೆಂಟ್ ಮಾಡ್ತಾರೆ ಅವರು. ನಮಗೆ ತತ್ವ ಹಾರಿತಿ ಪ್ರೆಸೆಂಟ್ ಮಾಡೋ ಜನ ನಮ್ಮಲ್ಲಿ ಕಡಿಮೆ. ಆ ಮಿಥ್ಯಾದ್ನ ಹಾಗೆ ಪ್ರೆಸೆಂಟ್ ಮಾಡ್ತಾರೆ. ಅದು ಓದಿದ್ರೆ ನಮ್ಮವರೇ ಓದ್ಬಿಟ್ಟು ಏನು ತಿಳ್ಕೊಂಡ್ಬಿಡ್ತಾರೆ ಸುಮ್ಮನೆ? ಅವ್ರಿಗೊಂದು ಪಾಯಿಂಟ್ ಇದೆ ಅಂತ ಹೇಳಿದ್ರು. ಆ ಟೈಪ್ ಅದು ವ್ಯವಸ್ಥಿತ ಪ್ರೆಸೆಂಟ್ ಮಾಡ್ತಾರೆ. ಭಾರಿ ಕಷ್ಟಪಡ್ತಾರೆ. ಕಾಬಟ್ಟಿ ಯೋಚನೆ ಪ್ರಚಾರ ಎಲ್ಲದಕ್ಕೂ ಪ್ರಯತ್ನ ಪಡ್ತಾರೆ. ಆ ಬರೀಲಿಕ್ಕೆ, ಪ್ರಿಂಟ್ ಮಾಡೋಕ್ಕೆ, ಪಬ್ಲಿಷ್ ಮಾಡಲಿಕ್ಕೆ, ಕಾಪೀಸ್ ಕೊಡಲಿಕ್ಕೆ ಎಷ್ಟು ಪ್ರಚಾರ ಕೊಟ್ಟರು ಗೊತ್ತಾ ನಿಮಗೆ? ಪ್ರಿಂಟ್ ಆಗ್ತಿರ್ಲಿಕ್ಕೆ ಮತ್ತೆ ಆರ್ಡರು, ಇನ್ನು ಪುಸ್ತಕ ಬಂದೇ ಇಲ್ಲದು ಆಗಲೇ. ಅದು ಎಲ್ಲ ಬುಕ್ಕಡು, ಮತ್ತಿನ್ನೊಂದು ಮತ್ತೆ ಬುಕ್ಕಡು, 5,000 ರಿಲೀಸ್ ಆಗಿಂತ ಮುಂಚೆ ಬುಕ್ಕಡದು 5,000. ಆಮೇಲೆ ಪ್ರಿಂಟ್ ಆದಮೇಲೆ ವಾರಕ್ಕೊಮ್ಮೆ, ಒಂದು ದಿವಸಕ್ಕೊಮ್ಮೆ ಪ್ರಿಂಟು. ಈಗ 20,000 ಕಾಪಿಯಲ್ಲಿ ಖರ್ಚಾಗೋಗಿದೆ. ಇಡೀ ರಾಮಾಯಣ ಅಷ್ಟು ಖರ್ಚಾಗೋದಿಲ್ಲ. ನಮ್ಮಲ್ಲಿ ಪ್ರಿಂಟ್ ಆಗೋದೇ ಭಾರಿ ಕಷ್ಟದ ಕೆಲಸ. ಅಷ್ಟು ಪ್ರಿಂಟ್ ಆದರೆ ಹೋದ್ರೆ ಯಾವಾಗಲೂ ಇರೋದೇ ಇಲ್ಲ ಮಾರೋಣವನು. ಅಲ್ಲಿಗಿದ್ರೆ ಆಮೇಲೆ ಬೇನೆ ಅಂತಾರೆ. ಆಮೇಲೆ ಎಂದೋ ಕೊಡೋತಿ ನಾವು ಯಾಕೆ ತೊಗೊಂಡು ಮೇಡಿಸ್ಬಿಡುತ್ತೆ. ಆ ರೀತಿ ಆಗುತ್ತೆ ಅಂದರೆ ಉತ್ಸಾಹನೇ ಇರೋದಿಲ್ಲ. ಕೊಟ್ಟರೆ ವ್ಯವಸ್ಥೆ ಆಗಿರಬೇಕಂದ್ರೆ ಪುಸ್ತಕ ಕೇಳಿದ ತಕ್ಷಣ ಪುಸ್ತಕ ಇಲ್ಲ ಅನ್ನಬಾರ್ದು. ಪುಸ್ತಕ ಜ್ಞಾನ ತಾನೆ. ಅನ್ನ ಇಲ್ಲ ಅಂದರೆ ಪಾಪ ಬರೋದಿಲ್ಲ. ಅನ್ನ ಇಲ್ಲ ಅಂದರೆ ಹೇಗೆ ತಪ್ಪು? ಪುಸ್ತಕ ಇಲ್ಲ ಅಂದರೆ ತಪ್ಪು. ಅದು ನಮ್ಗೆ ಕೊಡಬೇಕಾದ ಯಾವ ಮಠಕ್ಕೂ ಏನೇ ಮದುವೆ ತಕ್ಷಣ ಕೊಡಾಗಿರ್ಬೇಕು. ಮದುವೆ ಇದ್ರೆ ಇನ್ನೇನು ಕೊಡ್ತೀರಿ ಹೇಗಿದ್ರೆ ನೀವು? ಭಾಷೆ ಸರ್ವಮೂಲಕ ಅಂತ ಇಲ್ಲ ಅಂತ ಹೇಳಿದ್ರೆ ಹೋಯ್ತಲ್ಲಿ. ಟೆಕ್ಸ್ಟ್ ಬುಕ್ಕೇ ಇಲ್ಲಾಂದ್ರೆ ಪಾಠ ಏನು ಮಾಡ್ತಾನೆ ಅವನು? ಗೌರ್ಮೆಂಟ್ಗೆ ಎಷ್ಟು ಗಲಾಟೆ ಮಾಡ್ತೀರಿ? ಟೆಕ್ಸ್ಟ್ ಬುಕ್ ಇನ್ನೂ ಬಂದಿರೋ ದೊಡ್ಡ ಗಲಾಟೆ ಮಾಡ್ತಿರ್ತಾರೆ. ಒಂದು ವರ್ಷ ಏನು ಟೆಕ್ಸ್ಟ್ ಬುಕ್ಸ್ ಗಲಾಟೆ ಮಾಡ್ತಿರಲ್ಲ, ಮೋಕ್ಷ ಕೊಡಿಸ ಶಾಸ್ತ್ರ. ಅದಿಲ್ಲ ಅಂದ್ರೆ ಏನರ್ಥ? ದೊಡ್ಡ ಲ್ಯಾಪ್ಸ್ ಅದು ನಮ್ಮಲ್ಲಿ, ಅದು ತುಂಬಿ ತುಳುಕ್ತಾ ಇರುತ್ತೆ. ಬೇರೆಯವರಲ್ಲಿ ಎಷ್ಟು ಯಾತಕ್ಕೆ ಹೇಳಿದೆ ಅಂದರೆ, ಅದು ಮಿಥ್ಯಾಜ್ಞಾನ ಪ್ರಸಾರ ಮಾಡೋದಕ್ಕಿರೋ ವ್ಯವಸ್ಥೆ ಮೀಡಿಯಾ ಪೇಪರ್ಲ್ಲಿ ದೊಡ್ಡ ನ್ಯೂಸ್ಗಳು. ಅದಕ್ಕೆಲ್ಲ ಇದಾಯಿತು, ಹಾಗಾಯಿತು, ಅಷ್ಟೇ ಇರೋದು, ಇಷ್ಟೇ ಆಯಿತು. ಅದ್ರ ಪ್ರಶಂಸೆಗಳು ಮತ್ತೆ ಇದು ರಾಮದೇವ್ ಸುಯಿಸೈಡ್ ಹೊಸ ವಿಚಾರ, ಹೊಸ ವಿಚಾರ ಹೇಳೋದು. ಕೆಟ್ಟ ವಿಚಾರ ಹೊಸ ವಿಚಾರ ತಿಳ್ಕೊತಾರೆ. ಕೆಟ್ಟ ಕೆಟ್ಟ ವಿಚಾರ ತಮ್ಮ ಜಗತ್ತು ಹಾಳಾಗಿ ಹೋಗುತ್ತೆ. ಏನಿಲ್ಲ, ಅದು ಹೇಳಿರಲ್ಲ ಕೇಳಿರಲ್ಲ ಈ ಮತ್ತೆ. ಹೇ ಸರ್ವ ಪೂರ್ಣ ಬೆಲೆ ಸಿಕ್ಕಾಬಡಿ ಜಾಸ್ತಿ ರೂಪಾಯಿ. ಅವ್ರು ಎಲ್ಲ ಸಾಮಾನ್ಯ ಪುಸ್ತಕ ಹೇಗಿಡ್ತಾರೆ ಬೇರೆಯವರು ಅಂದರೆ, ಒಂದು ಪುಟ ಇದ್ರೆ ಮಿನಿಮಮ್ 1 ರೂಪಾಯಿ, ಒಂದು ಪುಟಕ್ಕೆ 1 ಆ ಲೆಕ್ಕದಲ್ಲಿ ಇಡ್ತಾರೆ. 300 ಪುಟಕ್ಕೆ 300 ರೂಪಾಯಿ ಅಂತ ಅರ್ಥ. ಅದು ಮಿನಿಮಮ್ ಇಟ್ಟಾಗಿ ಲೆಕ್ಕ ಅವರು ಕೆಲವರು ಡಬಲ್ ಅದನ್ನೇ ಡಬಲ್ ಇಟ್ಬಿಡ್ತಾರೆ. ನೀವು ಇವರೆಲ್ಲ ಪ್ರಿಂಟ್ ಮಾಡ್ತಾರೆ ಉತ್ತರ ಭಾರತದಲ್ಲಿ ಒಳ್ಳೊಳ್ಳೆ 40 ಪುಟಕ್ಕೆ ಕ್ಯಾರಿಕೋ ಬೆಂಡ್ ಮಾಡಿಸಿರ್ತಾರೆ. 40 ಪುಟದ ಪುಸ್ತಕ ಅದಕ್ಕೆ ಇಪ್ಪತ್ತು ಪುಟ ಇದ್ರೆ ಅದಕ್ಕೆ 300 ರೂಪಾಯಿ ಬೆಲೆ. ಯಾವುದು 1000 ಬೆಲೆ ಇಡೋದಿಲ್ಲ, ಅಷ್ಟು ಜೋರು ಮಾಡ್ತಾರೆ. ಅದನ್ನು ಕ್ಯೂನಿಂದ ಜನ ತೆಗೆದಿರ್ತಾರೆ ಜನಿಗೆ. ಇದು ಅಲ್ಲ ಅಂದರೆ ಮಿಥ್ಯಾಜ್ಞಾನಕ್ಕಿರ ಒಂದು ಪ್ರಸಾರದ ಪರಿಸ್ಥಿತಿ ಕಲಿಯುಗದಲ್ಲಿ ಬೇರೆ ಅದಕ್ಕೆ ಸಿಗೋದಿಲ್ಲ. ಅದಕ್ಕೆ ಓದ್ತಾರೆ ಅಂತ ಕೆಡಿದ್ದೆ ಕೆಡಿದ್ದು ಸಿಕ್ಕಾಬಟ್ಟೆ ಓದ್ತಾರದು. ಟೆಕ್ಸ್ಟ್ ಬುಕ್ ಬೇರೆ ಮನೆಗೆ ಬಿಡ್ತಾರೆ ಈ ಮಧ್ಯೆ ಅಂತ ಅದನ್ನೆಲ್ಲ ಎಲ್ಲ ಓದಲೇಬೇಕು ಜನ ಹಾಗೆ ಮಾಡ್ತಾರೆ. ಒಂದು ಪುಸ್ತಕ ಇದೆ ಬಾಳುವೆ ಬೆಳಕೊತ್ತು ಪುಸ್ತಕ ಇದೆ, ಅದು ನಾಸ್ತಿಕವಾದ ಹೇಳೋದು, ನಾಸ್ತಿಕವಾದ ಪರ್ಫೆಕ್ಟ್ ನಾಸ್ತಿಕವಾದ. ಅದು ಬಿ ಎ ಬಿಕಾಮ್ ಟೆಕ್ಸ್ಟ್ ಬುಕ್ ಆಗಿತ್ತು ಗೊತ್ತಾಯ್ತಾ. 30 ವರ್ಷದಿಂದ ಆಲ್ಟರ್ನೇಟ್ ಇಯರ್ ಟೆಕ್ಸ್ಟ್ ಬುಕ್ ಆಗ್ತಾನೆ ಇರು, ಅದು ದೇವರಿಲ್ಲ ಅಂತ ಒತ್ತೆ ಒತ್ತೆ ಅಂತ ಹೇಳ್ತಿರ್ತಾರೆ. ಆ ಟೆಕ್ಸ್ಟ್ ಬುಕ್ ಅದು ಯಾವ ಗೀತಾನು ಟೆಕ್ಸ್ಟ್ ಬುಕ್ ಗಲಾಟೆ, ಗೀತಾ ಟೆಕ್ಸ್ಟ್ ಬುಕ್ ಮಾಡಿದ್ರೆ ಗಲಾಟೆ ಸ್ಟ್ರೈಕ್ ಮಾಡ್ತಾರೆ, ಅದನ್ನು ಟೆಕ್ಸ್ಟ್ ಬುಕ್ ಮಾಡಿದವರು ಸ್ಟ್ರೈಕ್ ಮಾಡ್ತಾರೆ ಅಂತ ಜನ ಇದ್ದಾರೆ. ಹೇ ಸರ್ವ ಪೂರ್ಣ, ಸರ್ವಂ ಪೂರ್ಣಮಿ ಹೋಚ್ಚತೆ ಆಚಾರ ಹೇಳ್ತಾರೆ. ಸರ್ವ ಶಬ್ದಕ್ಕೆ ಏನಂತ ಅರ್ಥ ಇದೆ? ಸರ್ವ ಪೂರ್ಣ ವಿಶ್ವ, ವಿಶ್ವಂ ಸರ್ವಂ ಪೂರ್ಣಂ ಸಮಸ್ತಂಚ, ಇವೆಲ್ಲವೂ ಈ ಪರ್ಯಾಯ ಪದಗಳಾದ್ದರಿಂದ ದೇವರು ಸರ್ವ ಅಂದರೆ ಪೂರ್ಣ ಅಂತ ಹೆಸರು. ಯದಿ ಇದು ವಿಷ್ಣು ಸಹಸ್ರ ಬಗ್ಗೆ ಭಾಷ್ಯ ಅದು. ಯದಿ ತತಃ ತಸ್ಮಾತ್ ಪ್ರಾಣಾತ್ ಅನುಭೃತೋ ಜೀವಾ ಧ್ರುವಾಹ ಪ್ರಾಣಾಧೀನ ಜೀವಾಹ ಕಿಯಂತಹ, ಎಷ್ಟು ಸ್ವಾರಸ್ಯ ಇದೆ. ಜೀವರ ಎಲ್ಲರ ನಿಯಂತ್ರ ಪ್ರಾಣಿ ಅಂತ ಕರೀತಾರೆ. ಪ್ರಾಣಿ ಅಂದ್ರೆ ಏನು? ಪ್ರಾಣಕ್ಕೆ ಅಧೀನರಾದವರು ಅಂತ ಅರ್ಥ. ಸೊ ಉಳಿದವರೆಲ್ಲ ಪ್ರಾಣಕ್ಕೆ ಅಧೀನರಾದವರು, ಪ್ರಾಣ ನಿನಗಧೀನನಾದವರು. ಅಂದಮೇಲೆ ಯಾರು ಸರ್ವೋತ್ತಮರಾದ್ರೆ? ಈಗ ಪ್ರಾಣಿ ಅಂತ ಕರೆದ ತಕ್ಷಣ ಏನಾದವನು? ಇಮಿಡಿಯೇಟ್ಲಿ ಪ್ರಾಣನ ಅಧೀನ ಅಂತ ಅರ್ಥ. ಸೊ ಉಳಿದೆಲ್ಲ ಪ್ರಾಣಿಗಳು ನೋಡಿ, ಪ್ರಾಣಾಧೀನ ಜೀವಾಹ ಕಿಯಂತಹ, ಎಷ್ಟು ಅನಂತ ಜನ ಇದ್ದಾರೆ. ತರಿ ಸತ್ಯಂತೆ ಅಪರಿಮಿತ ಅಸಂಖ್ಯಾತಾಹ, ಅವರ ಅಪರಿಮಿತ ಅಸಂಖ್ಯಾತರೇ. ನಾನು ಏವಂ ಚೇದ್ ಏಕಮೇವ ಅದ್ವಿತೀಯ ಇತ್ಯಾದಿ ಶ್ರುತಿ ವಿರೋಧ ಇತಿ ತತ್ರಹ ನಹೀತಿ. ಅನಂತ ಜೀವರು ಅಂತ ಹೇಳ್ತಾರೆ, ಏಕಮೇವ ಅದ್ವಿತೀಯಂ ಅಂತ ಹೇಳ್ತಾರೆ ಅಂದರೆ ಜೀವರು ತಗೊಂಡಾಗ ಅನಂತ, ದೇವರು ತಗೊಂಡಾಗ ಒಬ್ಬನೇ, ವಿರೋಧ ಇಲ್ಲವೇ ಇಲ್ಲ. ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಬಂದಿರೋದಲ್ಲಿ ದೇವರೆಷ್ಟು ಜನ? ಒಬ್ಬನೇ. ಆದರೆ ಇವರೆಷ್ಟು ಜನ ದೇವರು? ಅನಂತ ಅನಂತ. ನಹೀತಿ ಶ್ರುತಿ ಶ್ರುತೇರಯಂ ನಿಯಮೋ ಜೀವಾನಾಂ ಶಾಶ್ವತ ಅಧೀನತ ನಾ ಇತ್ಯರ್ಥೇ ನಹಿ. ದೇವರು ಏಕಮೇವ ಅದ್ವಿತೀಯಂ ಅಂತ ಕರೆದರೆ ದೇವರು ಸ್ವತಂತ್ರ ಅಂತ ಅರ್ಥ ಅಲ್ಲ, ದೇವರು ಸ್ವತಂತ್ರ ಅಂತ ಅರ್ಥ. ಇಂದು ಸ್ವಗತ ಭೇದ ಶೂನ್ಯಸ್ಯ ಈಶ್ವರಾಂತರಸ್ಯ ಸ್ವತಂತ್ರಸ್ಯ ಚ ನಿಷೇಧೋ ನಿಯಮ. ಇನ್ನೊಬ್ಬ ದೇವರಿಲ್ಲ ಅಂತ ಹೇಳೋದಕ್ಕೋಸ್ಕರ ಏಕಮೇವ ಅದ್ವಿತೀಯಂ ಅನ್ನೋ ಪದ ಬಂದಿದೆ. ಅದ್ವಿತೀಯ ಎರಡನೇದಿಲ್ಲ ಅಂತ ಅರ್ಥ. ಏಕಮೇವ ಒಬ್ಬನೇ, ಅದ್ವಿ ಇನ್ನೊಬ್ಬನಿಲ್ಲ, ಅವರೊಬ್ಬರೇ ಇನ್ನೊಬ್ಬರಿಲ್ಲ ಅಂತ ಸಾಮಾನ್ಯ ಉಪಯೋಗಿಸ್ತಾರೆ. ಅದು ಡಾಕ್ಟರ್ ಅವರೊಬ್ಬನೇ ಡಾಕ್ಟರ್ ಇನ್ನೊಬ್ಬರಿಲ್ಲ, ವೀರ ಅವನೊಬ್ಬನೇ ವೀರ ಇನ್ನೊಬ್ಬ ವೀರ ಇಲ್ಲ. ಸೊ ದೇವರೊಬ್ಬ ಇನ್ನೊಬ್ಬ ದೇವರಿಲ್ಲ, ಅವೆಲ್ಲ ಅರ್ಥಿದ್ದಾಗ ಅರ್ಥ ಆಗೋದಿಲ್ಲ. ಅವ್ರೇನ್ ತಿಳ್ಕೊಂಡ್ರು? ದೇವರೊಬ್ಬನೇ ಇದ್ದಾನೆ, ಉಳಿದವ್ರು ಯಾರೂ ಇಲ್ಲ, ಯಾರೂ ಇಲ್ಲ ಅಲ್ಲ, ಇನ್ನೊಬ್ಬ ದೇವರಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಹಾಂ, ಬೃಹತೆ ತಸ್ಯ ಕಿಂ ತತ್ರ ಕಿಂ ಪ್ರಮಾಣವೇ ಬೃಹತೆ ಇದೆ, ವೇದಗಳು ಹೇಳ್ತಾ ಇದೆ. ಅಥವಾ ಅನ್ಯದಾರ್ಥಂ ನೇಹ ನಾನಾಸ್ತಿ ಕಿಂಚನ ನಾ ತ್ವತ್ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ, ಇಲ್ಲೇ ಬರುತ್ತೆ ಭಗವದ್ಗೀತಾದಲ್ಲಿ. ಇತ್ಯಾದಿ ಶ್ರುತಿಸ್ಮೃತಯ ತಥಾ ಬೃಹತೆ ಚ, ಈ ಮಾತನ್ನು ಅವರಿವರು ಹೇಳೋದಿಲ್ಲ ನೋಡಿ. ಯದಿ ಸರ್ವ ತಥೋ ನಹಿ ನ ಶಾಶ್ವತ ಇತಿ ನಿಯಮೋ ಬೃಹತೆ ಚ ತಥಾ, ಆ ರೀತಿ ವೇದಾದಿ ಶಾಸ್ತ್ರಗಳೆಲ್ಲ ಹೇಳ್ತಾ ಇವೆ. ಒಟ್ಟು ಏನಾಯ್ತು ಅದಕ್ಕೆ? ನಹಿ ಪರಮಶ್ಚ ಕಶ್ಚಿತ್ ಅಪರಃ ಅನಪರಶ್ಚ, ಸರ್ವೋತ್ತಮನಾದ ಪ್ರಾಣನಿಗಿಂತ ಉತ್ತಮನಾದ ನಿನಗಿಂತ ಉತ್ತಮ ವ್ಯಕ್ತಿ ಎಲ್ಲೂ ಯಾರೂ ಇಲ್ಲ, ಸಮನೂ ಯಾರೂ ಇಲ್ಲ. ವ್ಯಯತಃ ಇವಾತ್ರ, ನೀನು ಜ್ಞಾನ ಸರ್ವ ವಿಶೇಷ ಜ್ಞಾನದಿಂದಾಗಿ ಎಲ್ಲವನ್ನೂ ಕೂಡ ತಿಳಿದವನು. ಶೂನ್ಯತುಲ ಸಮಾನ ರಹಿತನ, ಪರಮ ಇಲ್ಲ ದೊಡ್ಡವನಿಲ್ಲ, ಶೂನ್ಯತುಲ ಸಮಾನ ಇಲ್ಲ. ನಹರೇ ಪರಮಃ ನಹರೇ ಸದೃಶ ಪರಮ ಸತು ಸರ್ವಚಿದಾತ್ಮಗಣಾತ್, ಶೃಣುತಾಮಲ ಸತ್ಯವಚ ಪರಮಂ ಶಪಥೇರಿತ ಮುಚ್ಚ್ರಿತ ಬಾಹುಯುಗಂ, ನಹರೇ ಪರಮೋ ನಹರೇ ಸದೃಶ ಪರಮ ಸತು ಸರ್ವಚಿದಾತ್ಮಗಣಾತ್. ಅಪರಿಮಿತ ಧ್ರುವ, ದೇವರೆಲ್ಲ ತನುಭೃತ ಅಪರಿಮಿತ, ದೇವರು ಅನಂತಾನಂತ ಇದ್ದಾರೆ, ಆದರೆ ನೀನು ಮಾತ್ರ ಇದೆ ಸರ್ವ, ನೀನೊಬ್ಬನೇ ಪೂರ್ಣ. ತಥೋ ನಹಿ ನಹಿ ಶಾಶ್ವತ, ಅವರೆಲ್ಲ ನಿನ್ನ ಅಧೀನರು, ನೀನು ಯಾರಿಗೂ ಶಾಶ್ವನಲ್ಲ, ನಿನ್ನಿಂದ ಎಲ್ಲರೂ ಶಾಶ್ವರು. ಅದಕ್ಕೆ ಕೇಶವ ಕೇಶವ ಶಾಸಕ ಒಂದೇ ಪಾಚಧಾರಾರ್ಚಿತ ಶೂರವರೇಶ. ನಿಯಮವು ಬೃಹತೇಚ ತಥ, ಈ ನಿಯಮವನ್ನು ಯಾರು ಹೇಳ್ತಾರೆ? ವೇದಾದಿ ಶಾಸ್ತ್ರಗಳು ಘೋಷಣೆ ಮಾಡ್ತಾ ಇವೆ, ಪ್ರಮಾಣ ಇದೆ ಅಂತ ಅರ್ಥ. ಅಜನ ಪರಿಮುಚ್ಯತೆ ಅತ್ರ ಭವಾತ್ ಸತತಾತ್ ಸಮಂ ಅನುಜಾನತ ತತಂ ಅನಂತ ಮಧುಷ್ಟತೆಯ ನ ಘಟತ ಉದ್ಭವ ಪ್ರಕೃತಿ ಪುರುಷಯೋ ಅಜಯೋ ಉಭಯಯುಜೋ ಭವಂತ್ಯಸುಭೃತೋ ಜಲಬುದ್ಬುಧವತ್. ಅಜನ ಪರಿಮುಚ್ಯತೆ ಅತ್ರ ಭವಾತ್ ಸತತಾತ್ ಸಮಂ ಅನುಜಾನತ ತತಂ ಅನಂತಂ ಅದುಷ್ಟತೆಯ ನ ಘಟತೆ ಉದ್ಭವ ಪ್ರಕೃತಿ ಪುರುಷಯೋ ಅಜಯೋ ಉಭಯಯುಜೋ ಭವಂತಿ ಅಸುಭೃತಃ ಜಲಬುದ್ಭುತವತ್. ಈ ಶ್ಲೋಕ, ಹೇ ಅಜನ, ಅಜನ ಅಂತ ಪದ ಇದೆ. ಅಜನ ಅಂದ್ರೇನು? ಜನ, ಜನರಿಂದ ಭಿನ್ನನಾದವನು ಅಜನ. ಲೋಕ ವಿಲಕ್ಷಣ, ವಿಲಕ್ಷಣ. ಹಾಲು ಟಾರು ಇದೆ, ಹಾಲು ಟಾರ್ಗಿಂತ ಏನಾಗಿದೆ? ವಿಲಕ್ಷಣ, ಟೋಟಲಿ ಭಿನ್ನ. ಅದ್ರ ಬಣ್ಣದಿಂದ ಹಿಡಿದು ಎಲ್ಲ ಕೂಡ ಏನದು ಡಿಫರೆಂಟ್. ದೇವ್ರ ಹಾಗೇನೆ, ಎಲ್ಲ ಟೋಟಲಿ ಡಿಫರೆಂಟ್ ಪರಮಾತ್ಮ. ಲೋಕ ವಿಲಕ್ಷಣ, ಜನ್ಮರಹಿತ ಭೇದವಾದ ಇದೆ. ಜನನರಹಿತ ಅಥವಾ ಜನ ಅಂದ್ರೆ ಹುಟ್ಟು, ಅಜನ ಅಂದ್ರೆ ಹುಟ್ಟಿಲ್ಲದವನೇ. ಅಜೋಪಿ ಸನ್ನ ವ್ಯಯಾತ್ಮ, ಅಜೋ ನಿರಂಜನ ಕಾಮಜನಕ. ಸಮಮೇಕ ಪ್ರಕಾರತೆಯ ತತಂ ವ್ಯಾಪ್ತಂ ಅನಂತಂ ಅದುಷ್ಟತೆಯ ನಿರ್ದೋಷತ್ವೇನ ಅನುಜಾನತ ಸಮ್ಯ ಜ್ಞಾನವತ ಆಚಾರ್ಯೇಣ ಉಪದಿಷ್ಟ ಮಾರ್ಗೇಣ ಅತ್ರ ಜಗತಿ ಜ್ಞಾತವಾನ್ ಜ್ಞಾನವಾನ್ ಪುರುಷ ಸತತಂ. ಸಮಂ ಏಕ ಪ್ರಕಾರತೆಯ, ಪರಮಾತ್ಮ ಹೇಗಿದ್ದಾನೆ, ಸಮನಾಗಿದ್ದಾನೆ ಅಂದರೆ ಎಲ್ಲಿ ಬಂತದ? ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿಹಸ್ತಿನಿ ಶುನಿಚೈ ವಿಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಶಾಶ್ವತಃ ಸಮಃ. ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮ ಎಲ್ಲ ಕಡೆ ಒಂದೇ ರೀತಿ ಇರ್ತಾನಾದ್ರಿಂದ ಚೇಂಜ್ಲೆಸ್. ತತಂ ವ್ಯಾಪ್ತಂ ಅನಂತ ದುಷ್ಟತೆಯ, ಸಮಂ ತತಂ ಅಂದರೆ ವ್ಯಾಪ್ತ, ಅನಂತಂ ಅದುಷ್ಟತೆಯ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಆದರೆ ದೋಷ ಇಲ್ಲ, ಎಲ್ಲ ಕಡೆ ವ್ಯಾಪ್ತವಾದ ಒಂದು ದೋಷ ಬರುತ್ತೆ ನಮಗೆ. ಏನು ದೋಷ ಬರುತ್ತೆ? ಕೆಟ್ಟ ಪದಾರ್ಥ ಇದೆ, ಅಲ್ಲೂ ವ್ಯಾಪ್ತಿ ಬಂದರೆ ಏನಾಯ್ತಾಗ ದೋಷ? ಎಷ್ಟು ದೂರ ಇದ್ರೆ ವಾಸಿ ಇತ್ತು, ಎಷ್ಟು ಪ್ರಜಿತ ಆಯ್ತಲ್ಲ ಅಂತ ಹೇಳ್ತಾರೆ. ದೇವರಿಗೆ ಹಾಗಾಗಿಬಿಟ್ರೆ ಏನು ಮಾಡಬೇಕಾಗ? ದೇವರು ಸರ್ವತ್ರ ಇದ್ದು ಬಿಟ್ರೆ ಪ್ರಶ್ನೆ ಬಂದು, ನರಕದಲ್ಲಿ ಇದ್ದಾನೆ ದೇವರು? ಇದ್ದಾನೆ ಅಂದರೆ ಏನು ದೋಷ ಬಂತು? ಅವನೇ ನರಕ ಆಯ್ತು ಹಾಗಿದ್ರೆ. ಇಲ್ಲ ಅಂದರೆ ದೇವ್ರ ವ್ಯಾಪ್ತಿ ಇಲ್ಲ ಅಂತಾಯ್ತು. ನರಕದಲ್ಲೇ ದೇವರಿಲ್ಲ, ಸತ್ಯ ನರಕಕ್ಕೆ ಹೋಗ್ಬಿಟ್ರೆ ಒಳ್ಳೇದಪ್ಪ, ದೇವ್ರ ಕಾಟನೇ ಇರೋದಿಲ್ಲ, ಅದೇನು ಮಾಡ್ಬೇಕು? ದೇವರಿರೋದೇ ಇಲ್ಲ, ಆ ದೇವರಿದ್ದಾರೆ, ಹಾಗೆ ಅವನು ನರಕ ಅನುಭವ ಬರಲಿ. ಅದಕ್ಕೆ ಹೇಳ್ತಾರೆ ಅದುಷ್ಟತೆಯ, ಪರಮಾತ್ಮ ಹೇಗಿದ್ದಾನಲ್ಲಿ ನಿರ್ಲಿಪ್ತನಾಗಿದ್ದಾನೆ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಅಂಜನ ಅಂದ್ರೆ ಏನೋ ಲೀಪ, ಕಾಂಟ್ಯಾಕ್ಟ್ ಇಲ್ಲದೆ ಇದ್ದಾನೆ ನಿರಂಜನಂ. ಏನ್ ಹೇಳ್ತಾರೆ? ಅದೇ ತಪ್ಪು ಅಂತ ಆಯ್ತಲ್ಲ. ಈಗ ಅದು ಯಾಕೆ ಹೇಳಿ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಏನಾಗುತ್ತೆ? ಇಲ್ಲ ಅಂದ್ಬಿಟ್ರೆ ಇಲ್ಲ ಅಂದ್ರೆ ದೋಷ ಬರುತ್ತಲ್ಲ, ದೇವ್ರಿಲ್ಲ ಅಂತ ಹೇಳ್ಬಿಡ್ತಾರೆ. ಅದೇನಂತ ಹೇಳ್ಬೇಕು? ಅದಕ್ಕೆ ದೇವ್ರಿದ್ದಾನೆ, ಅವನಿಗೇನಿಲ್ಲ, ಲೇಪ ಇಲ್ಲ ಅಂತ ಹೇಳುದು. ದೇವ್ರಿದ್ದಾನೆ ಹೌದು, ಇವತ್ತು ಆಕಾಶ ಇಲ್ಲದೆ ಅವ್ರ ಮನುಷ್ಯ ಬ್ಲಾಸ್ಟ್ ಆಗಿ ಫ್ರೆಶ್ ಆಗಿ ಹೋಗ್ಬಿಡ್ತಾ ಇದ್ದ. ಆಕಾಶ ಇದೆ, ಏನಿಲ್ಲ, ಲೇಪ ಇಲ್ಲ. ಅದೇ ಭಗವಂತ ಮುಂದೆ ಬಿರ್ಸಾಂತ ಕೊಡ್ತಾರೆ. ಆಕಾಶ, ಆಕಾಶ ಸರ್ವತ್ರ ಇದ್ರೂ ಕೂಡ ಸೌಕ್ಷ್ಮ್ಯಾತ್ ನೋಪಲಿಪ್ಯತೆ, ಸೌಕ್ಷ್ಮದಿಂದಾಗಿ ಹೇಗಿಲ್ವ ಉಪಲೇಪ ಇಲ್ವೋ ಹಾಗೆ ಅಂತ ಅರ್ಥ. ಇವತ್ತು ನೋಡಿ, ಯಾರೋ ಮನೆಗೆ ಬರಬೇಕಾಗಿತ್ತು, ಬಾಗಿಲು ಹಾಕಿದ್ರೆ ಒಳಗೆ ಬರಲಿಕ್ಕೆ ಬರ್ತಾ ಇಲ್ಲ, ಮನುಷ್ಯ ಬರಲಿಕ್ಕಾಗಲ್ಲ, ಪ್ರಾಣಿ ಬರೋದಿಲ್ಲ, ವಸ್ತು ಯಾವುದು ಬರೋದಿಲ್ಲ. ಈ ಮೈಕ್ರೋವೇವ್ಸ್ ಏನು ಮಾಡುತ್ತೆ? ಅದು ಪೂರ್ತಿ ಎಂಥ ಬ್ಲಾಸ್ಟ್ ಮಾಡಿ ಇದನ್ನು ಮಾಡಿದ್ರು ಕೂಡ ಅದರೊಳಗಿಂದ ಬರುತ್ತೆ, ಪೆನಿಟ್ರೇಟ್ ಮಾಡ್ಕೊಂಬರುತ್ತೆ. ಎಷ್ಟು ಕೆಪಾಸಿಟಿ ಇದೆ ಅದು? ಮೈಕ್ರೋವೇವ್ಸ್, ಇನ್ಸ್ಪೆಕ್ಟ್ ಮೈಕ್ರೋವೇವ್ ಏನು ಗೊತ್ತಾ ಕೊನೆಗೆ? ಅದು ಕೂಡ ಏನದು ಕೊನೆಗೆ? ಪ್ರಾಕೃತ. ಅದು ಅಪ್ರಾಕೃತ ಅಲ್ಲ, ಪ್ರಾಕೃತ. ಮೈಕ್ರೋವೇವ್ಗೆ ಎಷ್ಟು ಶಕ್ತಿ ಇದ್ರೆ ಅಪ್ರಾಕೃತವಾದ ಹೇಗಿರ್ಬೇಕು? ಮತ್ತು ಮೈಕ್ರೋವೇವ್ಸ್ ಬಗ್ಗೆ ಯೋಚನೆ ಮಾಡಿ, ಇಲ್ಲಿ ಎಷ್ಟು ಮೈಕ್ರೋವೇವ್ ಇಲ್ಲ, ಅದಕ್ಕೆ ಸಾಧ್ಯನೇ ಇಲ್ಲ. ತಮಾಷೆ ಅಂದರೆ ಅವ್ಯಾವ ಒಂದು ಒಂದಕ್ಕೊಂದು ಐಕ್ಯ ಆಗಿಲ್ಲ, ಅವೆಲ್ಲ ಹೇಗಿವೆ? ಸಪ್ರೇಟ್ ಸಪ್ರೇಟೇ ಇರೋದು. ಇಲ್ಲದೆ ಹೋದರೆ ಟಿ ವಿಲಿ, ಯಾವ ಟಿ ವಿಲಿ ಏನೋ ಒಂದು ಚಾನಲ್ ಬಂದ್ಬಿಡೋದು, ಅದೇ ಚಾನಲ್ ಯಾವುದಕ್ಕೆ ಬರುತ್ತೆ? ಅದು ಮಾತ್ರ ಸ್ಪೆಸಿಫಿಕ್ ಇದ್ರೆ ಮಾತ್ರ ತಗೊಳುತ್ತೆ. ಅದು ಎಷ್ಟಿದೆ, ಎಷ್ಟು ಸೂಕ್ಷ್ಮದಲ್ಲೂ ಕೂಡ ಭೇದ ಉಳ್ಕೊಂಡಿದೆ ಹಾಗೆ. ಆದ್ದರಿಂದ ದೇವರು ಸರ್ವತ್ರ ವ್ಯಾಪ್ತ, ಕಾಲ ಸರ್ವತ್ರ ವ್ಯಾಪ್ತ. ಆದರೆ ದೇವರಿಗೂ ಪರಮಾತ್ಮನಿಗೂ, ದೇವರಿಗೂ ಕಾಲಾದಿಗಳಿಗೆ ಏನಿದೆ? ಭೇದ ಇದೆ ಹೊರತು ಅಭೇದ ಇಲ್ವೇ ಇಲ್ಲ. ಎಷ್ಟು ತಮಾಷೆ, ದೇವ್ರನ್ನ ಮೆದರಿಗೆ ತೋರಿಸ್ತಾನೆ ಅದೆಲ್ಲ ಕೂಡ. ಇವತ್ತು ಮೈಕ್ರೋ ಇದೆಲ್ಲ ಸೈನ್ಸ್ ಅಡ್ವಾನ್ಸ್ ಆದಷ್ಟು ಕೂಡ ದೇವ್ರ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಸುಲಭ ಆಗುತ್ತೆ, ಸ್ಪಷ್ಟ ಆಗುತ್ತೆ. ಜನ ತಪ್ಪು ಯಾರು ಕೆಟ್ಟಾರೆ ಅಂದರೆ, ತಪ್ಪು ತಿಳ್ಕೊಂಡು ಕೆಟ್ಟಿರ್ತಾರೆ ಹೊರತು, ಸರಿಯಾಗಿ ಸೈನ್ಸ್ ಓದಿದರೆ ಏನಾಗುತ್ತೆ ಅದರಿಂದ ಒಳ್ಳೆ ಪ್ರಯೋಜನ ಇದೆ. ಅದಕ್ಕೆ ಹೇಳ್ತಾರೆ ಪರಮಾತ್ಮ, ನೀನು ಎಲ್ಲ ಕಡೆ ವ್ಯಾಪ್ತನಾಗಿದ್ದೇನೆ, ನಿರ್ದೋಷತೆ ವ್ಯಾಪ್ತನಾಗಿದ್ದಿ, ಅದು ಇಂಪಾರ್ಟೆಂಟ್. ಅದಕ್ಕೆ ಹೇಳಿದ್ರೆ ಅರವತ್ತರ ದೇವರಿದ್ದಾನೆ, ದೋಷ ಮಾತ್ರ ಅವನಿಗಿಲ್ಲ. ಮುಕ್ತೋ ಭವತಿ ಕಥ ಅನುಜಾನತ ಇದೆ ತತ್ರ ಅನೇತಿ. ಅದು ಹೇಗೆ? ಸಂತತ ಜ್ಞಾನ ಕಲ್ಪಿತಾತ್ ಭವತ್ ಭವಾತ್ ಸಂಸಾರಾತ್ ಪರಿಮುಚ್ಯತೆ ಜ್ಞಾನವಾನ್ ಪುರುಷ. ಎಷ್ಟು ತಮಾಷೆ ಅಂದರೆ, ನಿನ್ನನ್ನು ಈ ರೀತಿ ತಿಳ್ಕೊಂಡು ಬಿಟ್ರೇನೆ ಮುಕ್ತನಾಗ್ತಾನೆ ಅಂದರೆ ನೀನು ಹೇಗಿರಬೇಕು? ಅಂದರೆ ದೇವರು ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಲೇಪವಿಲ್ಲದೆ ತಿಳ್ಕೊಂಡವನು ಕೂಡ ಏನಾಗ್ತಾನೆ? ಮುಕ್ತನಾಗ್ತಾನೆ. ಇನ್ನು ನೀನು ಹೇಗಿರಬೇಕು? ನಿತ್ಯ ಮುಕ್ತ ಸರ್ವೋತ್ತಮ ಅಂತ ಅರ್ಥ. ಸಮಮನು ಹಿಂದೆ ಹೇಳಿದ್ದಾರೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ, ಗೊತ್ತಾಯ್ತಾ? ಇತಿ ಮಾಂ ಯೋಭಿನಾನ ಕರ್ಮಭಿರ್ ನಸಬದ್ಧತೆ, ನನಗೆ ಯಾವ ಕರ್ತವ್ಯನೂ ಇಲ್ಲ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಿ ಮಾಂ ವಿದ್ಯೆ ಅಕರ್ತಾರಮವ್ಯಂ. ಇದೆಲ್ಲ ಹೇಳ್ತಾ ನನ್ನ ಈ ರೀತಿ ಯಾರು ತಿಳ್ಕೊತಾರಲ್ಲ, ಅವರಿಗೂ ಏನಿಲ್ಲ, ನಲಿಪ್ಯತೆ, ಕರ್ಮದ ಲೇಪ ಇಲ್ಲ ಅಂತ ಹೇಳ್ತಾರೆ. ಪರಮಾತ್ಮನೇ ಕರ್ಮದ ಲೇಪ ಇಲ್ಲ ಅಂತ ಯಾರು ತಿಳ್ಕೊತಾರೆ, ಆ ತಿಳ್ಕೊಂಡವರಿಗೂ ಕರ್ಮದ ಲೇಪ ಇಲ್ಲ. ಸಿಂಪಲ್, ಬೆಂಕಿ ಹತ್ರ ಕೂತವರಿಗೂ ಏನಾಗುತ್ತೆ, ಬಿಸಿ ತಟ್ಟುತ್ತೆ, ಹೋಗ್ತಾನೆ. ಅದೇ ಫ್ರಿಜ್ ಒಳಗೆ ಇಟ್ಟವ್ರ ಪದಾರ್ಥ ಏನಾಗುತ್ತದ, ತಣ್ಣಗಾಗುತ್ತೆ. ಅದೇ ರೀತಿ ದೇವರನ್ನು ನಿರ್ಲಿಪ್ತ ಅಂತ ಯಾರು ತಿಳ್ಕೊತಾರೋ ಅವರಿಗೂ ಕೂಡ ಏನಿರೋದಿಲ್ಲ, ಲೇಪ ಇರೋದು. ದೇವರಿಗೆ ಎಷ್ಟು ಲೇಪ ಇಲ್ಲ ಅನ್ನೋದು ಒಳ್ಳೆ ದೃಷ್ಟಾಂತ ಹೇಳ್ತಾರೆ. ಪರಿಮುಚ್ಚತೆ ಸಮ್ಯ ಮುಕ್ತೋಭವತಿ, ನಿನ್ನನ್ನು ತಿಳ್ಕೊಂಡವರು ಸರಿಯಾಗಿ ಮುಕ್ತನಾಗಿ ಬಿಡ್ತಾನೆ. ಭವತಿ ಕಥಂ ಅನುಜಾನತ ಇತಿ ತತ್ರ ನೀ ಅಜಶಬ್ದ ಅನೇಕ ವೃತ್ತಿತ್ವೇನ ಅತಿನಿಶ್ಚಯ ಅನಿಶ್ಚಯ ಇತ್ಯತಃ ಪ್ರಕೃತಿ ಪುರುಷಯೋ ರೀತಿ. ಅಜಶಬ್ದನ ಅಜಸ್ ಅನೇಕ ಅರ್ಥ ಇದೆ ಅಜಶಬ್ದಕ್ಕೆ. ಅಜ ಅಜ ಅಂತ ಹೇಳಿದ್ರು ಏನರ್ಥ ಅಂದರೆ, ನ ಘಟತೆ ಉದ್ಭವ, ನಿನಗೆ ಎಂದು ಹುಟ್ಟು ಸಾಧ್ಯನೇ ಇಲ್ಲ. ದೇವ್ರು ಹುಟ್ಟುತ್ತಾನೆ ಅನ್ನೋ ಮಾತು ಹೇಳಬಾರ್ದು. ಯಾತಕ್ಕೆ ಪ್ರಕೃತಿ ಪುರುಷಯೋಹೋ ಅಜಯೋಹೋ ಉಭಯಯುಜೋಹೋ ಭವಂತಿ ಅಸುಭೃತ ಜಲಬುದ್ಭುತವತ್. ನಿಮಗೆ ಬದುಕು ಪ್ರಕೃತಿಗೂ ಹುಟ್ಟಿಲ್ಲ, ನಿನಗೂ ಹುಟ್ಟಿಲ್ಲ. ನೀನು ಹುಟ್ಟಿಲ್ಲ, ನಿರ್ವಿಕಾರನಾಗಿ ಹುಟ್ಟಿಲ್ಲದವನು ನೀನು. ಪ್ರಕೃತಿ ಮಹಾಲಕ್ಷ್ಮಿಗೂ ಹುಟ್ಟಿಲ್ಲ. ಇನ್ನೊಂದು ಅರ್ಥ, ಜಡ ಪ್ರಕೃತಿಗೂ ಹುಟ್ಟಿಲ್ಲ. ಜಡ ಪ್ರಕೃತಿ ಅನಾದಿ, ಮಹಾಲಕ್ಷ್ಮಿ ಅನಾದಿ, ಮತ್ತು ನೀನು ಅನಾದಿ. ನಿಮ್ಮ ಮೂರು ಜನಕ್ಕೂ ಹುಟ್ಟೇ ಇಲ್ಲ, ಆದರೆ ನಿಮ್ಮಿಬ್ಬರಿಗೂ ಹುಟ್ಟೇ ಇಲ್ಲ. ಜಡ ಪ್ರಕೃತಿಗೆ ಟ್ರಾನ್ಸ್ಫಾರ್ಮೇಷನ್ ಇದೆ. ಅಂದಮೇಲೆ ನಿನಗೆ ಇಬ್ಬರಲ್ಲೂ ನೀನು ಶ್ರೇಷ್ಠ ಅಂದರೆ ನಿನಗೆ ಹಾಗೆ ಹುಟ್ಟಿರುತ್ತೆ. ಇನ್ನು ಮಹಾಲಕ್ಷ್ಮಿಗೆ ಹುಟ್ಟಿಲ್ಲ ಅಂದಮೇಲೆ ಲಕ್ಷ್ಮೀಪತಿಯಾದ ಸ್ವತಂತ್ರ ನಿನಗೆ ಹುಟ್ಟೆಯಲ್ಲಿರುತ್ತೆ. ಇದು ದೇವ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೇಕು. ಪ್ರಕೃತಿ ಅದಕ್ಕೆ ಜಿಜ್ಞಾಸ ಅಂತ ಕರೆಯೋದು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಅದೇ, ದೇವ್ರ ಬಗ್ಗೆ ಆಳವಾಗಿ ತಿಳ್ಕೊತಾ ಹೋದಷ್ಟನ್ನು ಜಿಜ್ಞಾಸೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಪ್ರಕೃತಿ ಪುರುಷ ಯೋ ರೀತಿ ತಯೋರ್ ಉದ್ಭವ ಉತ್ಪತ್ತಿ ನ ಘಟತೆ ಇತಿ ಯತಃ ತತಃ ಪ್ರಕೃತಿ ಪುರುಷೋ ವಿನಾ ಅನ್ಯೋ ಬಂಧರಹಿತೋ ನ ವಿದ್ಯತೆ. ಪ್ರಕೃತಿ ಪುರುಷರಿಗೆ ಬಂಧ ಇಲ್ಲ ಅಂತ ಹೇಳಿದ್ರಿಂದ ಇವರ ಅಧೀನರಾದ ಉಳಿದ ಎಲ್ಲರಿಗೂ ಏನಿದೆ ಅಂತ ಅರ್ಥ, ಬಂಧ ಇದೆ. ತಿಳ್ಕೊಂಡ್ರೆ ಅವರಿಗೂ ಬಂಧ ಹೋಗಿಬಿಡುತ್ತೆ. ನ ವಿದ್ಯತೆ ಮುಖ್ಯತೋ ಅಜಶಬ್ದ ಪ್ರವೃತ್ತಿ ನಿಮಿತ್ತಾನಿ ನಿಮಿತ್ತ ಅನ್ಯಥಾನುಪತ್ಯ ನ ಘಟತೆ ಇತ್ಯುಕ್ತಂ ಭವತಿ. ಮುಖ್ಯವಾಗಿ ಅಜಶಬ್ದ ವಾಚ್ಯತ್ವ ಬೇರೆಯವರಿಗಿಲ್ಲ, ನಿಮ್ಮಿಬ್ಬರಿ ಮಾತ್ರ ಇದೆ. ಅದಕ್ಕೆ ಅಜೋಪಿ ಸನ್ ನವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ ಅಂತ ಗೀತೆಯಲ್ಲಿ ಹೇಳಿದ್ದೆ. ದೇಶತಃ ಕಾಲತಶ್ಚ ನೋಡಿ, ತದುಭಯೋಹೋ ಪ್ರಕೃತಿ ಪುರುಷಯೋಹೋ ಯುಜೋಹೋ ಯೋಗಯೋಹೋ ಅಸುಭೃತೋ ಜೀವಾಹ ಭವಂತಿ. ಜೀವರ ಸೃಷ್ಟಿ, ದೇಹ ಬರೋದು ಯಾವಾಗ ಅವರಿಗೆ, ಉಭಯಯುಜ ಎರಡು ಸೇರಿದಾಗ, ಪ್ರಕೃತಿ ಪುರುಷರ ಸಂಯೋಗವಾದಾಗ ಜೀವರ ಹುಟ್ಟು ನಡೆಯುತ್ತೆ. ದೇಶತಃ ಕಾಲತಶ್ಚ ತತ್ರ ಪರಮಃ ತತ್ರ ಪ್ರಕೃತಿರ್ಗತ್ರ ಪ್ರಕೃತಿ ತತ್ರ ಪರಮಃ ಇತ್ಯ ಉಭಯಯುಜೋಹೋ. ನಿಮ್ಮಿಬ್ಬರಲ್ಲಿ ಯಾವ ಸಂಬಂಧ ಇದೆ ಗೊತ್ತಾ? ದೇಶತಃ ಕಾಲತಶ್ಚ ಲಕ್ಷ್ಮೀನಾರಾಯಣರು ಏನಾಗಿದ್ದಾರೆ, ಸಮರು. ಹೇಗೆ ಸಮರು ಅಂದರೆ, ಯತ್ರ ಪರಃ ತತ್ರ ಪ್ರಕೃತಿ, ಯತ್ರ ಪ್ರಕೃತಿ ತತ್ರ ಪರಮಃ, ಯತ್ರ ಲಕ್ಷ್ಮೀ ತತ್ರ ನಾರಾಯಣ, ಯತ್ರ ನಾರಾಯಣ ತತ್ರ ಲಕ್ಷ್ಮೀ. ಅದಕ್ಕೆ ಸಮವ್ಯಾಪ್ತಿ ಇದೆ ಇಬ್ಬರಿಗೂ ಕೂಡ. ಉಭಯಯುಜ ಅಂದರೆ ಈ ಅರ್ಥದಲ್ಲಿ ಎಷ್ಟು ಒಳ್ಳೆ ಇದ ಸರಿಯಾಗಿ ತಿಳ್ಕೊಂಡ್ರೆ, ಮಹಾಲಕ್ಷ್ಮಿಗೆ ಸಮಾಸಮ ಸಮಾನ ಹೀಗೆಲ್ಲ ಹೆಸರಿದೆ, ಹೆಸರಿದೆ ಅರ್ಥ ಇದೆ. ತತ್ತ ದುಷ್ಟಾಂತ ಜಲಬುದ್ಭುತವತ್, ಜಲಬುದ್ಭುತಾನಿ ಯಥಾ ಉತ್ಪತ್ತಿಯಂತೆ ತಥಾ ಇತಿ. ಉಳಿದವುಗಳಲ್ಲಿ ಹೇಗೆ ಹುಡ್ತವೆ ಗೊತ್ತಾ? ಇದು ನೀರಿನ ಗುಳ್ಳೆಗಳು ಬರುತ್ತೆ. ಅವು ಗುಳ್ಳೆಗಳು ಯಾವಾಗ ಬರುತ್ತೆ? ನೀರಿದ್ದರೆ ಮಾತ್ರ. ಜಲನೇ ಇಲ್ಲದೆ ಹೋದರೆ ಜಲಬುದ್ಭುತ ಬರೋದಿಲ್ಲ. ಪರಮಾತ್ಮ ಇಲ್ಲದೆ ಹೋದರೆ ಜೀವರಿಗೆ ಹುಟ್ಟೇ ಇಲ್ಲ. ಒಳ್ಳೆ ದುಷ್ಟಾಂತ ಕೊಡ್ತಾರೆ. ಜಲಬುದ್ಭುತವತ್, ಜಲದಿಂದ ಹೇಗೆ ಬುದ್ಭುತಗಳು ಬರುತ್ತೋ, ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಜಗತ್ತು ಹುಟ್ಟಿ ಬರುತ್ತೆ, ಇಲ್ಲವರು ಹುಟ್ಟಿ ಬರ್ತಾ ಇರಲಿಲ್ಲ. ಇದನ್ನು ಅದ್ವೈತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಜಲಬುದ್ಭುತ ಏನದು? ಪಟ್ಟ ಅಂತ ಹೊಡೆದೋಗುತ್ತೆ ಜಗತ್ತು. ಅನಿತ್ಯ ಅನ್ನುವ ಅನಿತ್ಯ ಕೂಡ ಸುಳ್ಳು ಅಂತ ಕರೆದ್ರು. ಜಲಬುದ್ಭುತ ಸುಳ್ಳ? ಸುಳ್ಳಲ್ಲ, ಅನಿತ್ಯ. ಅನಿತ್ಯನ ಯಾವುದಕ್ಕೆ ಎಕ್ಸಾಂಪಲ್ ತಗೊಳ್ತಾರೆ ಅವರು? ಸುಳ್ಳು ಅಂತ ಹೇಳಿದ ಎಕ್ಸಾಂಪಲ್ ಕೊಡ್ತಾರೆ. ತಪ್ಪು, ಅನಿತ್ಯ ಬೇರೆ, ಅಸತ್ಯ ಬೇರೆ. ಜಲಬುದ್ಭುತವತ್, ಜಲಬುದ್ಭುತ ಜೀವನನ್ನ ಕರೀತಾರೆ. ವಾರಿ ತರಂಗ ಬುದ್ಭುತ ಸಮೇ ಸೌಖ್ಯಂ ಕುತ ಪ್ರಾಣಿನಾಂ. ಜೀವನ ಎಷ್ಟು ಶಾಲ್ಟ್ ಅಂದ್ರೆ ವಾರಿ ಬುದ್ಭುತ ಸಮ, ವಾರಿ ತರಂಗ ಬುದ್ಭುತ ಸಮ. ವಾರಿ ತರಂಗ ಬುದ್ಭುತ, ನೀರು ಅಲೆ ಗುಳ್ಳೆ, ಅದು ಎಷ್ಟು ಅನಿತ್ಯ, ಯಾವಾಗ ಉಳಿಯುತ್ತೆ ಯಾರಿಗೆ ಗೊತ್ತು? ಗುಳ್ಳೆ. ಸೊ ಮನುಷ್ಯನಿಗೆ ಸಾವು ಅನಿಶ್ಚಿತ ಅಂತ ಹೇಳೋದಕ್ಕೆ ಪದ ಉಪಯೋಗಿಸ್ತಾರೆ. ಜಲಬುದ್ಭುತ ಅವತ್ ಅಲ್ಲಿಗೆಲ್ಲಿ ನಾಳೆ ದಿವಸ ಮುಂದಿನ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನಾ ಪ್ರಿಯತಾಂ ಸಮರಾಲಯಃ.